ಮಹಾಭಾರತ ವೇದವ್ಯಾಸರ ಬಗ್ಗೆ ಶ್ರೀಲ ಪ್ರಭುಪಾದರು ಎಷ್ಟೊಂದು ಜಾಗದಲ್ಲಿ ವಿವರಿಸಿದ್ದಾರೆ. ಅದರಲ್ಲಿಯೂ ಶ್ರೀಮದ್ ಭಾಗವತದ ಪ್ರಥಮ ಕಾಂಡದಲ್ಲಿ ಜಾಸ್ತಿಯಾಗಿ ವಿವರಿಸಿದ್ದಾರೆ. ವೇದವ್ಯಾಸರ ಮಗನು ಶುಕಮುನಿಗಳು. ಶುಕಮುನಿಗಳ ಮತ್ತೊಂದು ಹೆಸರು ಬಾದರಾಯಣಿ. ವೇದವ್ಯಾಸರು ಬಾದರಾಯಣ, ಶುಕಮುನಿಗಳು ಬಾದರಾಯಣಿ. ವೇದವ್ಯಾಸರಿಗೆ ಇನ್ನೂ ಕೆಲವು ಹೆಸರುಗಳಿವೆ. ಕೃಷ್ಣ ದ್ವೈಪಾಯನ, ಕೃಷ್ಣ ದ್ವೈಪಾಯನ, ಸತ್ಯವತಿ ಸುತ, ಪಾರಾಶರ್ಯ, ಪರಾಶರಾತ್ಮಜ ಇತ್ಯಾದಿಗಳು. ವೇದವ್ಯಾಸರು ಕೃಷ್ಣನ ಶಕ್ತ್ಯಾವೇಶ ಅವತಾರ. ಸತ್ಯವತಿ ಎಂಬ ಮತ್ಸ್ಯಕೊಲ್ಲದ ಅತಿ ಸುಂದರವಾದ ಸ್ತ್ರೀಯೊಬ್ಬಳು ಇದ್ದಳು. ಈ ಸತ್ಯವತಿಗೆ ತನ್ನ ಮದುವೆಗೂ ಮುಂಚೆ ಪರಾಶರ ಮುನಿಗಳು ಒಂದು ಮಗುವನ್ನು ಅನುಗ್ರಹಿಸುತ್ತಾರೆ. ಈ ಮಗುವೇ ವೇದವ್ಯಾಸರು. ನಂತರ ಚಂದ್ರವಂಶದ ರಾಜನಾದ, ಹಸ್ತಿನಾಪುರದ ರಾಜನಾದ ಶಾಂತನು ಮಹಾರಾಜನನ್ನು ಈ ಸತ್ಯವತಿಯು ಮದುವೆ ಮಾಡಿಕೊಳ್ಳುತ್ತಾಳೆ. ಋಷಿಗಳಿಂದ, ಬ್ರಾಹ್ಮಣರಿಂದ ಮಕ್ಕಳನ್ನು ಪಡೆಯುವುದು ಆಗಿನ ಕಾಲದಲ್ಲಿ ಸಹಜ. ವಂಶೋದ್ಧಾರಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿಯಲ್ಲಿ ಹಿಂದಿನ ಯುಗಗಳಲ್ಲಿ ಮಾಡುತ್ತಿದ್ದರು. ಆದರೆ ಈ ಕಲಿಯುಗದಲ್ಲಿ ಹೀಗೆ ಮಾಡುವಂತಿಲ್ಲ. ಪ್ರಜ್ಞೆಯೇ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಕೆಟ್ಟು ಹೋಗಿರುವ ಪ್ರಜ್ಞೆಯನ್ನು ಪರಿಶುದ್ಧಗೊಳಿಸಲು ಬಂದವರೇ ಶ್ರೀಲ ಪ್ರಭುಪಾದರು, ಈ ಕಲಿಯುಗದ ಈ ಸಮಯದ ಆಚಾರ್ಯರು, ವೇದವ್ಯಾಸರ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು. ಸತ್ಯವತಿಗೆ ಹಾಗೂ ಪರಾಶರ ಮುನಿಗೆ ಹುಟ್ಟಿದ್ದು ವ್ಯಾಸದೇವರು. ಮತ್ತೆ ಸತ್ಯವತಿಯ ಗಂಡನಾದ ಶಾಂತನು ಮಹಾರಾಜನಿಗೆ ಕೂಡ ಮುಂಚೆಯೇ ಗಂಗಾದೇವಿಯೊಡನೆ ಮದುವೆ ಆಗಿತ್ತು. ಗಂಗಾದೇವಿಗೆ ಹಾಗೂ ಶಾಂತನು ಮಹಾರಾಜನಿಗೆ ಹುಟ್ಟಿದ್ದೇ ಭೀಷ್ಮ. ಸತ್ಯವತಿ ಹಾಗೂ ಪರಾಶರ ಮುನಿಗೆ ಹುಟ್ಟಿದ್ದು ವೇದವ್ಯಾಸರು, ಗಂಗಾದೇವಿಗೆ ಹಾಗೂ ಶಾಂತನುವಿಗೆ ಹುಟ್ಟಿದ್ದು ಭೀಷ್ಮ. ಶಾಂತನು ಹಾಗೂ ಸತ್ಯವತಿಗೆ ಹುಟ್ಟಿದ್ದು ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯ. ಚಿತ್ರಾಂಗದನು ಮೊದಲನೆಯ ಮಗನು, ವಿಚಿತ್ರ ವೀರ್ಯನು ಎರಡನೆಯ ಮಗನು. ಈ ಚಿತ್ರಾಂಗದನು ಚಿತ್ರಾಂಗದ ಎಂಬ ಗಂಧರ್ವನಿಂದ ಕೊಲ್ಲಲ್ಪಡುತ್ತಾನೆ. ಈಗ ಉಳಿದಿದ್ದು ಬರೀ ವಿಚಿತ್ರ ವೀರ್ಯನು. ಈ ವಿಚಿತ್ರ ವೀರ್ಯನಿಗೆ ಪುತ್ರ ಭಾಗ್ಯವೂ ಇರುವುದಿಲ್ಲ. ಈ ವಿಚಿತ್ರ ವೀರ್ಯನ ಹೆಂಡತಿಯರು ಅಂಬಿಕಾ ಹಾಗೂ ಅಂಬಾಲಿಕಾ. ಈಗ ಲೆಕ್ಕದಲ್ಲಿ ಸತ್ಯವತಿಗೆ ಒಟ್ಟು 4 ಮಂದಿ ಪುತ್ರರು, ವೇದವ್ಯಾಸರು, ಭೀಷ್ಮದೇವನು. ಏಕೆಂದರೆ ಶಂತನು ಮಹಾರಾಜನ ಪುತ್ರನು ಸತ್ಯವತಿಯ ಪುತ್ರನೇ ಆಗುತ್ತಾನೆ, ಸತ್ಯವತಿಯ ಪುತ್ರನು ಕೂಡ ಶಂತನು ಮಹಾರಾಜನ ಪುತ್ರನೇ ಆಗುತ್ತಾನೆ. ಆದ್ದರಿಂದ ಭೀಷ್ಮದೇವನು ಕೂಡ ಸತ್ಯವತಿಯ ಮಗನಾಗುತ್ತಾನೆ. ಆದ್ದರಿಂದ ವೇದವ್ಯಾಸರು, ಭೀಷ್ಮ, ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯ ಈ 4 ಮಂದಿ ಪುತ್ರರು ಸತ್ಯವತಿಗೆ ಹಾಗೂ ಶಂತನು ಮಹಾರಾಜನಿಗೆ. ಶಂತನು ಮಹಾರಾಜನು ಮರಣಿಸಿದನು. ಹಸ್ತಿನಾಪುರದ ರಾಜನಾದ ಶಂತನು ಮಹಾರಾಜನು ಸತ್ತನು. ಈಗ 4 ಮಂದಿ ಪುತ್ರರಲ್ಲಿ ಯಾರು ರಾಜನಾಗುತ್ತಾರೆ? ವೇದವ್ಯಾಸರು ಹುಟ್ಟಿದ ಕೂಡಲೇ ಬೆಳೆದು ಋಷಿಗಳಾಗುತ್ತಾರೆ. ಭೀಷ್ಮನು ತನ್ನ ತಂದೆಗೋಸ್ಕರ ಸದಾ ಬ್ರಹ್ಮಚಾರಿಯಾಗಿರುತ್ತೇನೆ, ಹಸ್ತಿನಾಪುರದ ಸಿಂಹಾಸನವನ್ನೇರುವುದಿಲ್ಲ ಎಂದು ಪ್ರಜ್ಞೆ ಮಾಡಿರುತ್ತಾನೆ. ಮೂರನೆಯ ಮಗನಾದ ಚಿತ್ರಾಂಗದನು ಗಂಧರ್ವ ಚಿತ್ರಾಂಗದನಿಂದ ಸಾಯುತ್ತಾನೆ. ಇನ್ನು ಉಳಿದಿದ್ದು ಒಬ್ಬನೇ ಒಬ್ಬನು, ವಿಚಿತ್ರ ವೀರ್ಯನು. ಈ ವಿಚಿತ್ರ ವೀರ್ಯನನ್ನು ಹಸ್ತಿನಾಪುರದ ರಾಜನಾಗಿ ಮಾಡುತ್ತಾರೆ. ಈ ವಿಚಿತ್ರ ವೀರ್ಯನು ಒಬ್ಬಳು ದಾಸಿಯನ್ನು, ಸೇವಕಳನ್ನು ತನ್ನ ಹೆಂಡತಿಯಾಗಿ ಇಟ್ಟುಕೊಂಡಿರುತ್ತಾನೆ. ಅಂಬಿಕಾ ಅಂಬಾಲಿಕಾ ಅಲ್ಲದೆ ಒಂದು ದಾಸಿಯನ್ನು ತನ್ನ ಹೆಂಡತಿಯಾಗಿ ಇಟ್ಟುಕೊಂಡಿರುತ್ತಾನೆ. ಇವನು ಯಾವಾಗ ನೋಡಿದರೂ ಸುಖಕ್ಕಾಗಿ ತನ್ನ ಎರಡು ಪತ್ನಿಯರೊಡನೆ ಅಂಟಿಕೊಂಡಿದ್ದರ ಕಾರಣದಿಂದ ಹೃದಯಘಾತದಿಂದ, ಅಂದರೆ ಹಾರ್ಟ್ ಅಟ್ಯಾಕ್, ಹಾಗೂ ಕ್ಷಯರೋಗದಿಂದ, ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಎಂಬ ರೋಗದಿಂದ ಮರಣಿಸಿದನು. ಮಕ್ಕಳಿಲ್ಲದೆ ಮರಣಿಸಿದನು. ಶಂತನು ಮಹಾರಾಜನ 4 ಮಕ್ಕಳಲ್ಲಿ ಇವನೊಬ್ಬನಿಗೆ ಮಾತ್ರ ಹಸ್ತಿನಾಪುರದ ರಾಜ್ಯವಂಶವನ್ನು ಮುಂದುವರಿಸುವ ಅವಕಾಶವಿತ್ತು. ಆದರೆ ಈಗ ಅವನು ಕೂಡ ಸತ್ತನು. ಈಗ ಸತ್ಯವತಿಗೆ ಹಾಗೂ ಭೀಷ್ಮನಿಗೆ ತೋಚಿದ ಒಂದೇ ಒಂದು ಮಾರ್ಗ, ವಿಚಿತ್ರ ವೀರ್ಯನ ಸಹೋದರನ ಸಹಾಯದಿಂದ, ಅಂದರೆ ವೇದವ್ಯಾಸರ ಸಹಾಯದಿಂದ ವಿಚಿತ್ರ ವೀರ್ಯನ ಹೆಂಡತಿಯರ ಗರ್ಭದಲ್ಲಿ ಸಂತಾನ. ಇದೇ ಅವರಿಬ್ಬರಿಗೂ ತೋಚಿದ ಮಾರ್ಗ. ವೇದವ್ಯಾಸರು ವಿಚಿತ್ರವೀರ್ಯನ ಸಹೋದರನು, ಅಣ್ಣನು. ಆದರೂ ಈ ರೀತಿಯಲ್ಲಿ ಮಗುವನ್ನು ಹೆತ್ತುವುದು, ಗಂಡನ ಅಣ್ಣನ ಸಹಾಯದಿಂದ ವಂಶವನ್ನು ಮುಂದುವರಿಸುವುದು ಹಿಂದಿನ ಕಾಲದಲ್ಲಿ ತಪ್ಪಿಲ್ಲ. ಆದರೆ ಈ ಕಲಿಯುಗದಲ್ಲಿ ಇದನ್ನು ನಿಷೇಧಿಸಿದೆ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ: ಅಶ್ವಮೇಧಂ ಗವಾಲಂಬಂ ಸನ್ಯಾಸಂ ಫಲಪೈತೃಕಂ ದೇವರೇನ ಸುತೋತ್ಪತ್ತಿಂ ಕಲೌ ಪಂಚವಿವರ್ಜಯೇತ್. ಹಸು ಮತ್ತು ಅಶ್ವಮೇಧ ಯಜ್ಞಗಳನ್ನು ಮಾಡುವಂತಿಲ್ಲ, ಕುದುರೆಯನ್ನು ಹಸುವನ್ನು ಯಜ್ಞದಲ್ಲಿ ಅರ್ಪಿಸುವಂತಿಲ್ಲ, ಸನ್ಯಾಸವನ್ನು ಸ್ವೀಕರಿಸುವಂತಿಲ್ಲ, ಮಾಂಸವನ್ನು ಪೂರ್ವಜರಿಗೆ ತಂದೆ ತಾತ ಮುತ್ತಾತಂದರಿಗೆ ನೀಡುವಂತಿಲ್ಲ. ಮತ್ತೆ ದೇವರೇನ ಸುತೋತ್ಪತ್ತಿಂ, ಸಹೋದರನ ಹೆಂಡತಿಯ ಗರ್ಭದಿಂದ ಮಗುವನ್ನು ಹೆತ್ತುವುದು, ಇದಕ್ಕೆ ದೇವರೇನ ಸುತೋತ್ಪತ್ತಿಂ ಎಂದು ಕರೆಯುತ್ತಾರೆ. ಇದು ಕೂಡ ಈ ಕಲಿಯುಗದಲ್ಲಿ ನಿಷೇಧಿಸಿದೆ. ದ್ವಾಪರ ಯುಗದಲ್ಲಿ ದೇವರೇನ ಸುತೋತ್ಪತ್ತಿಂ ಎಂಬ ವಿಧಾನದಲ್ಲಿ ಸತ್ಯವತಿ ಹಾಗೂ ಭೀಷ್ಮನ ಬೇಡಿಕೆಯಿಂದ ವೇದವ್ಯಾಸರು ಅಂಬಿಕಾ ಗರ್ಭದಲ್ಲಿ ಧೃತರಾಷ್ಟ್ರನಿಗೆ, ಅಂಬಾಲಿಕಾ ಗರ್ಭದಲ್ಲಿ ಪಾಂಡುವಿಗೆ ಹಾಗೂ ವಿಚಿತ್ರ ವೀರ್ಯನ ದಾಸಿಯ ಗರ್ಭದಲ್ಲಿ ವಿದುರನಿಗೆ ಜನ್ಮವನ್ನು ನೀಡುತ್ತಾರೆ. ಈ ರೀತಿಯಲ್ಲಿ ಮೂರು ಮಕ್ಕಳು ಹುಟ್ಟುತ್ತಾರೆ. ಧೃತರಾಷ್ಟ್ರನು ಅಂಧನು, ಕುರುಡ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಅವನು ಭೌತಿಕವಾಗಿಯೂ ಅಂಧನೇ, ಆಧ್ಯಾತ್ಮಿಕವಾಗಿಯೂ ಕುರುಡನೇ. ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂದು ಲೆಕ್ಕ ಹಾಕುವುದಿಲ್ಲ ಧೃತರಾಷ್ಟ್ರ. ಈಗ ಈ ಧೃತರಾಷ್ಟ್ರನಿಗೆ ಹುಟ್ಟಿದ್ದೇ 100 ಮಕ್ಕಳು. ಗಾಂಧಾರಿ ಹಾಗೂ ಧೃತರಾಷ್ಟ್ರನಿಗೆ ಹುಟ್ಟಿದ ಮಕ್ಕಳೇ ದುರ್ಯೋಧನ ದುಶ್ಯಾಸನ ಸಮೇತ 100 ಮಕ್ಕಳು. ಪಾಂಡುವಿಗೆ 2 ಪತ್ನಿಯರು, ಕುಂತಿ ಹಾಗೂ ಮಾದ್ರಿ. ಇವರಿಬ್ಬರಿಗೆ ಸೇರಿ 5 ಮಕ್ಕಳು. ಕುಂತಿದೇವಿಗೆ 3 ಮಕ್ಕಳು, ಯುಧಿಷ್ಠಿರ, ಭೀಮ ಹಾಗೂ ಅರ್ಜುನ. ಮಾದ್ರಿಗೆ ಹುಟ್ಟಿದ ಮಕ್ಕಳು ನಕುಲ ಹಾಗೂ ಸಹದೇವ. ಕುಂತಿದೇವಿ ಮದುವೆಯಾಗುವುದಕ್ಕೆ ಮುಂಚೆ ಒಂದು ಬಾರಿ ದುರ್ವಾಸ ಮುನಿಗಳಿಗೆ ಚೆನ್ನಾಗಿ ಸೇವೆ ಮಾಡಿ ಒಂದು ವರವನ್ನು ಪಡೆಯುತ್ತಾಳೆ. ಮಂತ್ರೋಚ್ಚಾರಣೆಯಿಂದ ದೇವತೆಗಳ ಸಹಾಯವನ್ನು ಕೇಳಿ ಮಗುವನ್ನು ಪಡೆಯಬಹುದು. ಈ ವರವನ್ನು ಪಡೆದಳು. ದುರ್ವಾಸ ಮುನಿಗಳು ಅವಳ ಭಕ್ತಿಭಾವದ ಸೇವೆಯನ್ನು ನೋಡಿ ಸಂತೃಪ್ತನಾಗಿ ಇಂತಹ ವರವನ್ನು ಅನುಗ್ರಹಿಸುತ್ತಾನೆ. ಧೃತರಾಷ್ಟ್ರನು ಕುರುಡನಾದದ್ದರಿಂದ ಪಾಂಡು ಮಹಾರಾಜನು ರಾಜ್ಯವನ್ನು ಆಳುತ್ತಿದ್ದನು. ಮದುವೆಯ ನಂತರ ಒಂದು ಬಾರಿ ಬೇಟೆಯಾಡಲು ಪಾಂಡು ಮಹಾರಾಜನು ಕಾಡಿಗೆ ಹೋದಾಗ ಒಂದು ಜಿಂಕೆಯನ್ನು ಒಡೆಯುತ್ತಾನೆ, ಸಾಯಿಸುತ್ತಾನೆ. ಜಿಂಕೆಯ ಮೇಲೆ ಬಾಣವನ್ನು ಪ್ರಯೋಗಿಸುತ್ತಾನೆ. ಆದರೆ ಆ ಜಿಂಕೆಯು ಒಂದು ಋಷಿ. ಋಷಿಯು ಒಂದು ಜಿಂಕೆಯ ರೂಪದಲ್ಲಿ ಬಂದಿರುತ್ತಾನೆ ಕಾಡಿಗೆ. ಋಷಿಯೀಗ ಶಾಪವನ್ನು ಹಾಕುತ್ತಾನೆ ಪಾಂಡವನಿಗೆ. ಋಷಿಯೀಗ ಕೋಪದಿಂದ ಪಾಂಡು ಮಹಾರಾಜನಿಗೆ ಶಾಪವನ್ನು ಹಾಕುತ್ತಾನೆ. ನೋಡಿ, ಋಷಿಗಳು ಕೂಡ ಹೇಗೆ ಕೋಪಗೊಳ್ಳುತ್ತಾರೆ. ಋಷಿ ಎಂದು ಗೊತ್ತಿಲ್ಲದೆ ಪಾಂಡು ಮಹಾರಾಜನು ಬಾಣವನ್ನು ಚಲಿಸುತ್ತಾನೆ, ಪ್ರಯೋಗಿಸುತ್ತಾನೆ. ಜಿಂಕೆ ಎಂದು ತಿಳಿದುಕೊಂಡು ಸಾಯಿಸುತ್ತಾನೆ. ಆದರೆ ಋಷಿ ಇದನ್ನು ತಪ್ಪಾಗಿ ತೆಗೆದುಕೊಂಡು ಕ್ರೋಧಗೊಂಡು ಪಾಂಡು ಮಹಾರಾಜನಿಗೆ ಶಾಪ ಹಾಕುತ್ತಾನೆ. ಪುತ್ರನನ್ನು ಇಚ್ಛಿಸಿ ತನ್ನ ಹೆಂಡತಿಯರೊಡನೆ ಪಾಂಡು ಮಹಾರಾಜನು ಕಾಮಿಸಿದರೆ ಅವನು ತಕ್ಷಣವೇ ಮರಣಿಸಬೇಕು ಎಂದು ಶಾಪ ಹಾಕುತ್ತಾನೆ ಆ ಋಷಿಯು. ಆದರೆ ಕುಂತಿಯ ವರವು ಈಗ ಅದೃಷ್ಟವಾದ ವರವಾಯಿತು ಪಾಂಡು ಮಹಾರಾಜನಿಗೆ. ಕುಂತಿಯ ಬಳಿ ಕೇಳಿಕೊಳ್ಳುತ್ತಾನೆ, ಮಕ್ಕಳನ್ನು ದೇವತೆಗಳ ಸಹಾಯದಿಂದ ಪಡೆಯಬೇಕೆಂದು ಕೇಳುತ್ತಾನೆ ಕುಂತಿಯ ಬಳಿ. ಆಗ ಹುಟ್ಟಿದ್ದೇ ಈ 5 ಮಕ್ಕಳು. ಯಮಧರ್ಮರಾಜನಿಂದ ಬಂದ ಮಗುವೇ ಯುಧಿಷ್ಠಿರನು, ವಾಯುದೇವತೆಯಿಂದ ಬಂದವನೇ ಭೀಮನು, ಇಂದ್ರದೇವನಿಂದ ಬಂದವನೇ ಅರ್ಜುನನು. ನಂತರ ಕುಂತಿಯು ಆ ಮಂತ್ರವನ್ನು ತನಗೆ ಹೇಳಿಕೊಟ್ಟ ಮಂತ್ರವನ್ನು ದುರ್ವಾಸ ಮುನಿಗಳು ತನಗೆ ಹೇಳಿಕೊಟ್ಟ ಮಂತ್ರವನ್ನು ತನ್ನ ಸಹಪತ್ನಿಯಾದ ಮಾದ್ರಿಗೆ ಹೇಳಿಕೊಟ್ಟು ಮಾದ್ರಿಯು ಮಂತ್ರೋಚ್ಚಾರಣೆಯನ್ನು ಮಾಡಿದ ಕಾರಣದಿಂದ ಬಂದವರೇ ಈ ನಕುಲ ಹಾಗೂ ಸಹದೇವ. ಇವರಿಬ್ಬರು ದೇವತೆಗಳಾದ ಅಶ್ವಿನಿ ಕುಮಾರರ ಸಹಾಯದಿಂದ ಬಂದವರು. ಈ ರೀತಿಯಲ್ಲಿ ಪಾಂಡವರು 5 ಆದರು. ಹಸ್ತಿನಾಪುರದ ಸಿಂಹಾಸನದ ನಂತರ ಒಡೆಯ ಯಾರು, ರಾಜ ಯಾರು ಎಂಬುವ ಚರಿತ್ರೆಯೇ ಮಹಾಭಾರತ. ಈ ಮಹಾಭಾರತವನ್ನು ಬರೆದಿದ್ದು ವೇದವ್ಯಾಸರು. ಮೊದಲನೆಯದಾಗಿ ವೇದವ್ಯಾಸರು ವೇದಗಳನ್ನು ಬರೆಯುತ್ತಾರೆ. ನಂತರ ಸುಲಭವಾಗಲಿ ಎಂದು ವೇದಗಳನ್ನು 4 ಮಾಡುತ್ತಾರೆ. ನಾಲ್ಕು ಭಾಗಗಳಾಗಿ ಮಾಡುತ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದ. ಈ ರೀತಿಯಲ್ಲಿ ಒಂದು ವೇದವನ್ನು ನಾಲ್ಕಾಗಿ ವಿಭಾಗಿಸುತ್ತಾರೆ. ನಂತರ ಇನ್ನೂ ಕಡಿಮೆ ಬುದ್ಧಿಶಕ್ತಿಯುಳ್ಳವರಿಗೆ ನಾಲ್ಕು ವೇದಗಳನ್ನು ಪುರಾಣಗಳಾಗಿ ನೀಡುತ್ತಾರೆ. ನಂತರ ಇನ್ನೂ ಸುಲಭವಾಗಲಿ ಎಂದು ಮಹಾಭಾರತವನ್ನು ಬರೆಯುತ್ತಾರೆ. ವಾಸ್ತವವಾಗಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಶಿವಪಾರ್ವತಿಯ ಪುತ್ರನಾದ ಗಣೇಶನ ಸಹಾಯವನ್ನು ಕೇಳುತ್ತಾರೆ. ಆಗ ಗಣೇಶನು ಒಂದು ಷರತ್ತಿನ ಮೇಲೆ ಮಹಾಭಾರತವನ್ನು ಬರೆಯಲು ಅಂಗೀಕರಿಸುತ್ತಾನೆ. ಆ ಷರತ್ತೇನೆಂದರೆ, ಒಂದು ಜಾಗದಲ್ಲಿ ಕೂಡ ಮಹಾಭಾರತವನ್ನು ವೇದವ್ಯಾಸರು ಹೇಳುವುದನ್ನು ನಿಲ್ಲಿಸಬಾರದು, ಒಂದೇ ಸಮನೆ ಹೇಳಬೇಕು. ಈ ರೀತಿಯಲ್ಲಿ ಗಣೇಶನು ವೇದವ್ಯಾಸರಿಗೆ ಷರತ್ತನ್ನು ಹಾಕುತ್ತಾನೆ. ಇದನ್ನು ಅಂಗೀಕರಿಸುತ್ತಾರೆ ವೇದವ್ಯಾಸರು. ಹೀಗಾಗಿ ಇವರಿಬ್ಬರ ದಯೆಯಿಂದ ಬಂದಿದ್ದೇ ನಮಗೆ ಮಹಾಭಾರತ. ಈ ಮಹಾಭಾರತದ ಒಂದು ಭಾಗವೇ ಅತ್ಯಮೂಲ್ಯವಾದ ಶ್ರೀಮದ್ ಭಗವದ್ಗೀತೆ, ಭಗವಂತನು ನುಡಿದ ಗೀತೆ. ನಂತರ ವೇದಗಳಿಗೆ ಸಾರಾಂಶವಾಗಿ ಸಂಕ್ಷೀಪಿಸಿ ರಚಿಸಿದ್ದೇ ವೇದಾಂತ ಸೂತ್ರಗಳು. ಭವಿಷ್ಯದ ಮಾರ್ಗದರ್ಶನಕ್ಕಾಗಿ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತದ ರೂಪದಲ್ಲಿ ನೀಡಿದರು ವೇದವ್ಯಾಸರು. ಇದು ವೇದವ್ಯಾಸರಿಗೆ ಇದ್ದ ಶಕ್ತಿ. ಇಂತಹ ಅತ್ಯಮೂಲ್ಯವಾದ ವೈದಿಕ ಗ್ರಂಥಗಳನ್ನು ನಾವು ಪ್ರತಿನಿತ್ಯವೂ ಓದಬೇಕು. ಕರ್ಮಿಗಳು ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ಸ್ ಇತ್ಯಾದಿಗಳನ್ನು ಓದಲು ತಮ್ಮ ಮನಸ್ಸನ್ನು ತೊಡಗಿಸುತ್ತಾರೆ. ಓದುವ ಒಂದು ಆಸೆಯನ್ನು ವೈದಿಕ ಗ್ರಂಥಗಳನ್ನು ಓದುವುದಕ್ಕೆ ವರ್ಗಾಯಿಸಬೇಕು. ಆಗ ಆ ಭಗವಂತನನ್ನು, ಕೃಷ್ಣನನ್ನು ಮರಣದ ಸಮಯದಲ್ಲಿ ಸ್ಮರಿಸಲು ಸಾಧ್ಯವಾಗುತ್ತದೆ. ಈ ಮಹಾಭಾರತವು ಮೊಟ್ಟ ಮೊದಲನೆಯ ಬಾರಿ ಮಹಾರಾಜ ಜನಮೇಜಯನ ರಾಜ್ಯಸಭೆಯಲ್ಲಿ ಹೇಳಲಾಯಿತು. ಮಹಾರಾಜ ಜನಮೇಜಯನು ಪರೀಕ್ಷಿತ್ ಮಹಾರಾಜನ ಮಗ. ಪರೀಕ್ಷಿತ್ ಮಹಾರಾಜನು ಅಭಿಮನ್ಯುವಿನ ಮಗ. ಅಭಿಮನ್ಯು ಅರ್ಜುನನ ಮಗ. ಅರ್ಜುನನು ಪಾಂಡು ಮಹಾರಾಜನ ಮಗ. ಇದು ವಂಶವೃಕ್ಷ. ಮಹಾಭಾರತದಲ್ಲಿ ಬರುವ ಒಬ್ಬೊಬ್ಬರ ಚರಿತ್ರೆಯು ತುಂಬ ಆಳವಾದದ್ದು. ಒಬ್ಬೊಬ್ಬರ ಚರಿತ್ರೆ ಒಂದೊಂದು ವೃಕ್ಷದ ಹಾಗೆ, ಮರದ ಹಾಗೆ. ಹೇಗೆ ಒಂದೊಂದು ವೃಕ್ಷಕ್ಕೆ, ಮರಕ್ಕೆ ಅನೇಕ ಶಾಖೆಗಳಿರುತ್ತವೋ, ಅಂದರೆ ಬ್ರಾಂಚಸ್, ಶಾಖೆಗಳಿರುತ್ತವೋ, ಅದೇ ರೀತಿಯಲ್ಲಿ ಒಬ್ಬೊಬ್ಬರ ಚರಿತ್ರೆಯನ್ನು ತೆಗೆದುಕೊಂಡರೆ ಅವರ ಸುತ್ತಲೂ ಬರುವ ವ್ಯಕ್ತಿಗಳ ಚರಿತ್ರೆಯನ್ನು ನೋಡಬೇಕಾಗುತ್ತದೆ. ಈಗ ಉದಾಹರಣೆಗೆ ಕುಂತಿದೇವಿ, ಕುಂತಿದೇವಿಯ ಚರಿತ್ರೆಯನ್ನು ತೆಗೆದುಕೊಂಡರೆ ಸಾಕು, ಇನ್ನೂ ಅನೇಕ ಮಾಹಿತಿಗಳು ನಮಗೆ ಸಿಗುತ್ತವೆ. ಕುಂತಿದೇವಿಯು ಭಗವಂತನ ಪರಮ ಭಕ್ತಳು, ಶ್ರೀಕೃಷ್ಣನ ದಾಸಿ. ಅವಳ ತಂದೆ ಕುಂತಿ ಭೋಜನ. ಈಗ ಈ ಕುಂತಿ ಭೋಜನಿಗೆ ಹೇಗೆ ಕುಂತಿದೇವಿಯು ಮಗಳಾದಳು ಎಂಬುದು ಮತ್ತೊಂದು ಚರಿತ್ರೆ. ಕುಂತಿ ಭೋಜನು ಹಾಗೂ ಶೂರಸೇನನು ಸ್ನೇಹಿತರು, ಆಪ್ತ ಮಿತ್ರರು. ಮೊದಲು ಕುಂತಿದೇವಿಯು ವಾಸ್ತವವಾಗಿ ಹುಟ್ಟಿದ್ದು ಈ ಶೂರಸೇನನಿಗೆ, ಕುಂತಿ ಭೋಜನಿಗೆ ಅಲ್ಲ. ಶೂರಸೇನನ ಮಗಳು ಕುಂತಿದೇವಿ. ಈ ಕುಂತಿದೇವಿಯನ್ನು ತನ್ನ ಮಿತ್ರನಿಗೆ, ಅಂದರೆ ಕುಂತಿ ಭೋಜನಿಗೆ ಮಗಳಾಗಿ ನೀಡುತ್ತಾನೆ ಶೂರಸೇನನು. ಕುಂತಿ ಭೋಜನು ತನ್ನ ಮಗಳಾಗಿ ಸ್ವೀಕರಿಸುತ್ತಾನೆ. ಆದ್ದರಿಂದ ಕುಂತಿದೇವಿಯು ಈ ರೀತಿಯಲ್ಲಿ ಕುಂತಿ ಭೋಜನ ಮಗಳಾದಳು. ಕುಂತಿದೇವಿಗೆ ಮತ್ತೊಂದು ಹೆಸರು ಪೃಥ ಎಂದು. ಈಗ ಶೂರಸೇನನನ್ನು ತೆಗೆದುಕೊಂಡರೆ ಅವನ ವೃಕ್ಷವನ್ನು ನೋಡಬಹುದು. ಶೂರಸೇನನ ಮಗನು ವಸುದೇವನು. ವಸುದೇವ ಹಾಗೂ ದೇವಕಿಗೆ ಹುಟ್ಟಿದ್ದೇ ಶ್ರೀಕೃಷ್ಣ. ಚೆನ್ನಾಗಿ ಜ್ಞಾಪಕವಿಟ್ಟುಕೊಳ್ಳಿ, ಶೂರಸೇನನ ಮಗನು ವಸುದೇವನು. ಈಗ ಜ್ಞಾಪಕವಿದೆಯೇ, ಶೂರಸೇನನ ಮಗಳು ವಾಸ್ತವವಾಗಿ ಕುಂತಿ. ಇದನ್ನು ನಾವು ಆಗಲೇ ನೋಡಿದೆವು. ಆದ್ದರಿಂದ ವಸುದೇವನು ಹಾಗೂ ಕುಂತಿ ಶೂರಸೇನನ ಮಕ್ಕಳು, ಅಣ್ಣ ತಂಗಿಯಂದಿರು. ಆದ್ದರಿಂದ ಕೃಷ್ಣನಿಗೆ ಕುಂತಿದೇವಿಯು ಅತ್ತೆ ಆಗುತ್ತಾಳೆ. ಆದ್ದರಿಂದ ಕುಂತಿಯ ಪುತ್ರರು, ಅಂದರೆ ಪಾಂಡವರು, ಕೃಷ್ಣನಿಗೆ ಬಾವಂದಿರಾಗುತ್ತಾರೆ. ಈ ರೀತಿಯಲ್ಲಿ ಮಹಾಭಾರತದ ಎಲ್ಲಾ ಪಾತ್ರಗಳು ಒಂದಕ್ಕೊಂದು ಹೊಂದಾಣಿಕೆ ಇರುತ್ತವೆ. ಇವುಗಳನ್ನು ನಾವು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ಶ್ರೀಮದ್ ಭಾಗವತವನ್ನು ಪ್ರತಿನಿತ್ಯವೂ ಓದಬೇಕು. ಆಗಲೇ ಇವುಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಮಹಾಭಾರತದಲ್ಲಿ ಅನೇಕ ಮಂದಿ ವೈಷ್ಣವರಿದ್ದಾರೆ. ಆದ್ದರಿಂದಲೇ ಮಹಾಭಾರತವನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ. ವೈಷ್ಣವರ ಚರಿತ್ರೆಗಳಿಂದ ತುಂಬಿ ಹೋಗಿರುವ ಕಾರಣದಿಂದ ಈ ಮಹಾಭಾರತಕ್ಕೆ ಅಷ್ಟೊಂದು ಮಹಿಮೆ ಇದೆ. ಪಾಂಡು, ಭೀಷ್ಮ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ವಿದುರ, ಕುಂತಿ, ಅಭಿಮನ್ಯು, ಪರೀಕ್ಷಿತ್ ಮಹಾರಾಜ, ಸುಭದ್ರೆ, ಈ ರೀತಿಯಲ್ಲಿ ಅನೇಕ ಮಂದಿ ವೈಷ್ಣವರು ತುಂಬಿ ಹೋಗಿದ್ದಾರೆ ಈ ಮಹಾಭಾರತದ ಚರಿತ್ರೆಯಲ್ಲಿ. ಇವರುಗಳು ಅಲ್ಲದೆ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನೇ ಬಂದು ಬಿಟ್ಟಿದ್ದಾನೆ ಈ ಪವಿತ್ರವಾದ ಮಹಾಭಾರತದ ಚರಿತ್ರೆಯಲ್ಲಿ. ಆದ್ದರಿಂದಲೇ ಮಹಾಭಾರತವು ಭಗವಂತನು ಹಾಗೂ ಅವನ ಭಕ್ತರ ಚರಿತ್ರೆ. ಮಹಾಭಾರತದಲ್ಲಿ ಭಗವದ್ಗೀತೆ ಕೂಡ ಅಡಗಿದೆ. ಭಗವದ್ಗೀತೆಯು ವೇದಗಳ ಸಾರಾಂಶ. ಭಗವದ್ಗೀತೆಯು ಭಗವಂತನ ಅದ್ಭುತವಾದ ಉಪದೇಶಗಳು. 5000 ವರ್ಷಗಳ ಮುಂಚೆ ಭಗವದ್ಗೀತೆಯನ್ನು ಭಗವಂತನು ಕುರುಕ್ಷೇತ್ರದ ರಣರಂಗದಲ್ಲಿ ನುಡಿದನು. ನೋಡಿ, ಕುರುಕ್ಷೇತ್ರವು ಕೂಡ ಮತ್ತೊಂದು ಮಹತ್ವವಾದದ್ದು. ದೇವತೆಗಳೇ ನಮ್ಮ ಭೂಮಿಯ ಮೇಲೆ ಇರುವ ಕುರುಕ್ಷೇತ್ರದಲ್ಲಿ ಬಂದು ತಮ್ಮ ಹಬ್ಬದಾಚರಣೆಗಳನ್ನು, ಸಮಾರಂಭಗಳನ್ನು, ಕಲ್ಯಾಣ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾರೆ. ಇದು ಕುರುಕ್ಷೇತ್ರದ ಮಹಿಮೆ. ಈ ಕುರುಕ್ಷೇತ್ರವು ಕೂಡ ಮಹಾಭಾರತದಲ್ಲಿ ಅಡಗಿದೆ. ಭಗವದ್ಗೀತೆ ಪ್ರಾರಂಭವಾಗುವುದೇ ಈ ಕುರುಕ್ಷೇತ್ರ ಎಂಬ ಶ್ಲೋಕದಿಂದ. ಭಗವದ್ಗೀತೆಯ ಮೊದಲನೆಯ ಶ್ಲೋಕವು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ನೋಡಿ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಬಂದು ನನ್ನ ಮಕ್ಕಳು ಹಾಗೂ ಪಾಂಡವರು ಬಂದು ಏನು ಮಾಡಿದರು ಎಂದು ಪ್ರಾರಂಭವಾಗುತ್ತದೆ ಭಗವದ್ಗೀತೆಯಲ್ಲಿ ಮೊದಲನೆಯದಾಗಿ. ಇದು ಕುರುಕ್ಷೇತ್ರದ ಮಹಿಮೆ. ಈ ರೀತಿಯಲ್ಲಿ ಇಡೀ ಮಹಾಭಾರತವು, ಮಹಾಭಾರತದ ಚರಿತ್ರೆಯು ಅದ್ಭುತವಾದ ಭಗವಂತನ ಹಾಗೂ ಭಗವಂತನ ಭಕ್ತರ ಚರಿತ್ರೆಯಿಂದ ತುಂಬಿ ಹೋಗಿದೆ. ಮಹಾಭಾರತವನ್ನು ಶ್ರೀಮದ್ ಭಾಗವತದಲ್ಲಿ ಎಷ್ಟೊಂದು ಕಡೆ ವಿವರಿಸಿದೆ. ಅದರಲ್ಲಿ ಬರುವಂತಹ ಮಹಾತ್ಮರ ಚರಿತ್ರೆಯನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ವರ್ಣಿಸಿದೆ, ಚರಿತ್ರೆಯನ್ನು ಹೇಳಿದೆ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಭಾಗವತವನ್ನು ನಾವು ಓದಬೇಕು. ಯಾರೋ ಬರೆದ ಪುಸ್ತಕಗಳನ್ನು ಓದಿದರೆ ಏನು ಪ್ರಯೋಜನವಿಲ್ಲ. ಗುರು ಪರಂಪರೆಯಲ್ಲಿ ಬಂದ ಆಚಾರ್ಯರು ಬರೆದ ಪುಸ್ತಕಗಳನ್ನು ನಾವು ಓದಬೇಕು. ಇಲ್ಲದಿದ್ದರೆ ಸುಮ್ಮನೆ ತೊಂದರೆ ಅಷ್ಟೇ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ನಿಸ್ಸಂಶಯವಾಗಿ ಭಗವಂತನು, ಭಗವದ್ಗೀತೆಯು, ಭಾಗವತವು ಹಾಗೂ ಇತರ ಗ್ರಂಥಗಳು ದಿವ್ಯವಾದವೆ, ಆಧ್ಯಾತ್ಮಿಕ ಗ್ರಂಥಗಳೇ. ಆದರೆ ಯಾವಾಗ ಆ ಪವಿತ್ರವಾದ ಗ್ರಂಥಗಳನ್ನು ಕರ್ಮಿಗಳು, ನಾಸ್ತಿಕರು ಅಥವಾ ಮಾಯಾವಾದಿಗಳು ವಿವರಿಸಲು ಪ್ರಯತ್ನಿಸುತ್ತಾರೋ, ಗುರು ಪರಂಪರೆಯಲ್ಲಿ ಬರದೆ ಇವುಗಳ ಬಗ್ಗೆ ಮಾತನಾಡುತ್ತಾರೋ, ಆ ಗ್ರಂಥಗಳು ಹಾಳಾಗುತ್ತವೆ. ಹೇಗೆ ಸರ್ಪವು ತನ್ನ ನಾಲಿಗೆಯಿಂದ ಹಾಲನ್ನು ಮುಟ್ಟಿದರೆ ಹಾಳಾಗುತ್ತದೋ, ಅದೇ ರೀತಿಯಲ್ಲಿ ಪವಿತ್ರ ಗ್ರಂಥಗಳನ್ನು ಮಾಯಾವಾದಿಗಳು, ಕರ್ಮಿಗಳು, ನಾಸ್ತಿಕರು ಮುಟ್ಟಿದರೆ ಹಾಳಾಗುತ್ತವೆ. ಹಾಳಾಗುತ್ತದೆ ಅಂದರೆ ಅವರುಗಳು ಹೇಳುವ ಗ್ರಂಥಗಳಿಗೆ ಬೆಲೆ ಇರುವುದಿಲ್ಲ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದರೆ ಅವುಗಳು ವಾಸ್ತವವಾಗಿ ಪವಿತ್ರ ಗ್ರಂಥಗಳೇ ಅಲ್ಲ. ಅಂದರೆ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗು, ಮಾಮೇಕಂ ನನ್ನೊಬ್ಬನಿಗೆ ಶರಣಾಗು ಎಂದು ಹೇಳುತ್ತಾನೆ ಕೃಷ್ಣನು. ಈಗ ಮಾಯಾವಾದಿಗಳು ಯಾರಿಗಾದರೂ ಶರಣಾಗಬಹುದು ಎಂದು ಹೇಳುತ್ತಾರೆ, ಆಗ ಅದು ಭಗವದ್ಗೀತೆಯೇ ಅಲ್ಲ. ವಾಸ್ತವವಾಗಿ ಆಗ ಅದು ಭಗವದ್ಗೀತೆಯೇ ಅಲ್ಲ. ಕರ್ಮಿಗಳು ಶರಣಾಗುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ, ಆಗ ಅದು ಭಗವದ್ಗೀತೆ ಅಲ್ಲ. ನಾಸ್ತಿಕರು ಕೂಡ ಭಗವಂತನೇ ಇಲ್ಲ ಎಂದು ಹೇಳುತ್ತಾರೆ, ಆದ್ದರಿಂದ ಅವರ ಮಾತುಗಳು ಕೂಡ ಭಗವದ್ಗೀತೆ ಅಲ್ಲ. ನಿಜವಾದ ಭಗವದ್ಗೀತೆ ಯಾವುದು? ಮಾಮೇಕಂ ಶರಣಂ ರಜ, ನನ್ನೊಬ್ಬನಿಗೆ ಶರಣಾಗು, ಕೃಷ್ಣನಿಗೆ ಶರಣಾಗಬೇಕು ಎಂಬುದು ನಿಜವಾದ ಭಗವದ್ಗೀತೆ. ಬೇರೆಯವರು ಹೇಳುವ ವಾಕ್ಯಗಳಿಗೆ ಭಗವದ್ಗೀತೆ ಎಂದು ಅವರು ಕರೆಯಬಹುದು, ಆದರೆ ವಾಸ್ತವತೆ ಅವರು ಮಾತನಾಡುವುದು ನಿಜವಾದ ಭಗವದ್ಗೀತೆಯೇ ಅಲ್ಲ, ಯಥಾರೂಪದ ಭಗವದ್ಗೀತೆ ಅಲ್ಲ. ಆದ್ದರಿಂದಲೇ ಶ್ರೀ ಪ್ರಭುಪಾದರ ಭಗವದ್ಗೀತೆಗೆ ಯಥಾರೂಪ ಎಂದು ಹೇಳಲ್ಪಟ್ಟಿದೆ. ಆಸ್ ಇಟ್ ಈಸ್, ಇದ್ದಂತೆ ಇರುತ್ತದೆ. ಭಗವಂತನು ಹೇಳಿದಂತೆ ಬರೆದಿದ್ದಾರೆ ಶ್ರೀಲ ಪ್ರಭುಪಾದರು. ಏಕೆಂದರೆ ಶ್ರೀಲ ಪ್ರಭುಪಾದರು ಗುರು ಪರಂಪರೆಯಲ್ಲಿ ಬಂದವರು, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು, ಶ್ರೀ ಶ್ರೀ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದಲ್ಲಿ ಬಂದವರು. ಪದ್ಮಪುರಾಣದಲ್ಲಿ ಈ ಸಂಪ್ರದಾಯವನ್ನು ಹೇಳಿದೆ. 4 ಸಂಪ್ರದಾಯಗಳಲ್ಲಿ ಈ ಸಂಪ್ರದಾಯವನ್ನು ಕೂಡ ಹೇಳಿದೆ. ಇದು ಶ್ರೀ ಬ್ರಹ್ಮದೇವನ ಪರಂಪರೆ, ವೇದವ್ಯಾಸರು ಬಂದ ಗುರು ಶಿಷ್ಯ ಪರಂಪರೆ, ಮಧ್ವಾಚಾರ್ಯರು ಕಾಲಿಟ್ಟ ಪರಂಪರೆ, ಶ್ರೀ ಚೈತನ್ಯ ಮಹಾಪ್ರಭುಗಳೇ ಬಂದ ಪರಂಪರೆ ಇದು. ಈ ಪರಂಪರೆ ಮಹತ್ವ ಈ ಪರಂಪರೆ ಅಲ್ಲ, ವಾಸ್ತವವಾಗಿ ಈ ಪರಂಪರೆ ಮಾತ್ರ ಈ ರೀತಿಯಲ್ಲಿ ತುಂಬಾ ಮಹತ್ವವಾದದ್ದಲ್ಲ, ಎಲ್ಲಾ ಪರಂಪರೆಗಳು ಅಷ್ಟೇ. ಪದ್ಮಪುರಾಣದಲ್ಲಿ ಹೇಳಿರುವ ನಾಲ್ಕು ಪರಂಪರೆಗಳು ತುಂಬಾ ಮಹತ್ವವಾದದ್ದೇ. ನಿಜವಾದ ವೈಷ್ಣವನು ಎಲ್ಲಾ ಪರಂಪರೆಯ ವೈಷ್ಣವರನ್ನು ತನ್ನ ಗುರುಗಳಾಗಿ ಆರಾಧಿಸುತ್ತಾನೆ. ಶ್ರೀಲ ಪ್ರಭುಪಾದರನ್ನು ಕೂಡ ತೆಗೆದುಕೊಳ್ಳಿ, ಶ್ರೀ ರಾಮಾನುಜಾಚಾರ್ಯರಿಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ. ಶ್ರೀ ರಾಮಾನುಜಾಚಾರ್ಯರು ಹೇಳಿದ ಎಷ್ಟೊಂದು ವಾಕ್ಯಗಳನ್ನು ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ. ಶ್ರೀ ರಾಮಾನುಜಾಚಾರ್ಯರು ಶ್ರೀ ಸಂಪ್ರದಾಯಕ್ಕೆ ಸೇರಿದವರು. ಕೆಲವು ಮೂರ್ಖರು ನನ್ನ ಸಂಪ್ರದಾಯದಲ್ಲಿ ಬಂದವರು ಮಾತ್ರ ಉತ್ತಮರು ಎಂದು ಭಾವಿಸುತ್ತಾರೆ, ನನ್ನ ಸಂಪ್ರದಾಯದವರು ಮಾತ್ರ ನಿಜವಾದ ವೈಷ್ಣವರು ಈ ರೀತಿಯಲ್ಲಿ ಭಾವಿಸುತ್ತಾರೆ. ಈ ರೀತಿಯಲ್ಲಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನನ್ನ ಸಂಪ್ರದಾಯದಲ್ಲಿ ಇರುವವರಿಗೆ ಮಾತ್ರ ನಾನು ಜೈ ಎನ್ನುತ್ತೇನೆ, ಶ್ರೀ ವೈಷ್ಣವರಿಗೆ ಮಾತ್ರ ಜೈ ಎನ್ನುತ್ತೇನೆ, ಬೇರೆ ವೈಷ್ಣವರಿಗೆ ಹೇಳುವುದಿಲ್ಲ. ಇದು ಮೂರ್ಖತನ. ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಮೊದಲನೆಯ ಭಾಗದಲ್ಲಿಯೇ, ಅಂದರೆ ಇಂಟ್ರೊಡಕ್ಷನ್ ಪ್ರಸ್ತಾವನೆಯಲ್ಲಿಯೇ ಶ್ರೀ ರಾಮಾನುಜಾಚಾರ್ಯರ ವಾಕ್ಯಗಳನ್ನು ವರ್ಣಿಸಿದ್ದಾರೆ. ಶ್ರೀ ರಾಮಾನುಜಾಚಾರ್ಯರ ಗುರುಗಳನ್ನು ಯಮುನಾಚಾರ್ಯರನ್ನು ಹೇಳಿದ್ದಾರೆ, ಎಷ್ಟೊಂದು ಕಡೆ ಹೇಳಿದ್ದಾರೆ, ಹೊಗಳಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಗೋದಾದೇವಿಗೆ, ಅಂದರೆ ತಾಯಿ ಆಂಡಾಳಮ್ಮನಿಗೆ ಶರಣೆಂದಿದ್ದಾರೆ, ಆಳ್ವಾರ್ಗಳನ್ನು ಮೆಚ್ಚಿಕೊಂಡಿದ್ದಾರೆ, ಹೊಗಳಿದ್ದಾರೆ. ಇದು ನಿಜವಾದ ವೈಷ್ಣವರ ವರ್ತನೆ. ಯಾವುದೇ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಮತ್ತೊಂದು ಸಂಪ್ರದಾಯದ ಆಚಾರ್ಯರನ್ನು ತಿರಸ್ಕರಿಸುವುದಿಲ್ಲ, ಗೌರವವನ್ನು ಕೊಡುತ್ತಾರೆ, ಭಕ್ತಿಪೂರ್ವಕ ಗೌರವವನ್ನು ಕೊಡುತ್ತಾರೆ. ನಾನು 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಒಂದು ಶಾಲೆಯಲ್ಲಿ ಮಾಡಿದ್ದೇನೆ, ನೀವು ಮತ್ತೊಂದು ಶಾಲೆಯಲ್ಲಿ ಮಾಡಿದ್ದೀರಾ, ಆದ್ದರಿಂದ ನನ್ನ ಅರ್ಹತೆ ಬೇರೆ ನಿಮ್ಮ ಅರ್ಹತೆ ಬೇರೆ ಎಂದು ಅರ್ಥವಲ್ಲ. ಇಬ್ಬರೂ ಒಂದು ತರಗತಿಯನ್ನು ಮುಗಿಸಿದ್ದೇವೆ, ಆದ್ದರಿಂದ ಇಬ್ಬರ ಸ್ಥಿತಿಯು ಒಂದೇ. ಇದೇ ರೀತಿಯಲ್ಲಿ ಯಾವ ಗುರು ಶಿಷ್ಯ ಪರಂಪರೆಯೇ ಆಗಲಿ ಭೇದ ಭಾವವನ್ನು ನೋಡಬಾರದು, ಒಂದನ್ನು ಮಾತ್ರ ನಾವು ಖಂಡಿತವಾಗಿ ನೋಡಬೇಕು, ಅವರು ನಿಜವಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅಷ್ಟೇ. ಇಲ್ಲದಿದ್ದಲ್ಲಿ ಎಲ್ಲರಿಗೂ ನಾವು ಜೈ ಎಂದು ಹೇಳಬೇಕು, ಎಲ್ಲಾ ವೈಷ್ಣವರಿಗೂ ನಾವು ಜೈ ಎಂದು ಹೇಳಬೇಕು. ಎಲ್ಲರ ಗುಣಗಳು ಒಂದೇ ಆಗಿರುತ್ತವೆ. ಈಗ ನಾನು ಸೈನ್ಸ್ ಎಂಬ ವಿಷಯವನ್ನು, ಸಬ್ಜೆಕ್ಟ್ ಅನ್ನು ಓದಿರುತ್ತೇನೆ 10th ಕ್ಲಾಸಲ್ಲಿ. ನೀವು ಕೂಡ ಬೇರೆ ಶಾಲೆಯಲ್ಲಿ ಓದಿದ್ದರೂ ಸೈನ್ಸ್ ಎಂಬ ಸಬ್ಜೆಕ್ಟ್ ಅನ್ನು ಓದಿರುತ್ತೀರ. ನಾನು 100% ಪಡೆದಿರುತ್ತೇನೆ, 100 ಮಾರ್ಕ್ಸ್ ಪಡೆದಿರುತ್ತೇನೆ, ನೀವು ಕೂಡ 100 ಮಾರ್ಕ್ಗಳನ್ನು ಗಳಿಸಿರುತ್ತೀರ. ಆದ್ದರಿಂದ ಇಬ್ಬರಿಗೂ ಸೈನ್ಸ್ ವಿಜ್ಞಾನವು ಚೆನ್ನಾಗಿ ಗೊತ್ತಿರುತ್ತದೆ. ಇದೇ ರೀತಿಯಲ್ಲಿ ಯಾವ ಸಂಪ್ರದಾಯದ ಆಚಾರ್ಯರೇ ಆಗಲಿ, ಯಾವ ಸಂಪ್ರದಾಯದ ಗುರುಗಳೇ ಆಗಲಿ, ಅವರು ಹೇಳಿಕೊಡುವುದು ಒಂದೇ, ಭಗವಂತನಿಗೆ ಶರಣಾಗಿ, ಇತರ ವೈಷ್ಣವರಿಗೆ ತಲೆಬಾಗಿ, ಎಲ್ಲರಿಗೂ ಭಗವಂತನ ಪ್ರೀತಿಯನ್ನು ಹಂಚಿ, ಬೇರೆಯವರಿಗೆ ಕಷ್ಟ ಕೊಡಬೇಡಿ, ನೋವಿಸಬೇಡಿ, ಭಗವಂತನ ಧಾಮಕ್ಕೆ ಹೋಗುವುದೇ ಗುರಿಯಾಗಿ ಇಟ್ಟುಕೊಳ್ಳಿ. ಈ ರೀತಿಯಲ್ಲಿ ಯಾವ ಸಂಪ್ರದಾಯದಲ್ಲಾದರೂ ಹೇಳಿಕೊಡುತ್ತಾರೆ ಆಚಾರ್ಯರು. ವೈಷ್ಣವರು ಹೇಗೆ ಒಂದೇ ರೀತಿಯಲ್ಲಿ ಮಾತನಾಡುತ್ತಾರೆ ಅಂದರೆ, ಪಾಶ್ಚಾತ್ಯ ದೇಶದಲ್ಲಿ ಅವತರಿಸಿದರೂ ಇದನ್ನೇ ಮಾತನಾಡುತ್ತಾರೆ. ವೈಷ್ಣವರು ಮುಸಲ್ಮಾನರ ಕುಲದಲ್ಲಿ ಬಂದರೂ ಈ ರೀತಿಯಲ್ಲಿ ಬೋಧನೆಗಳನ್ನು ಮಾಡುತ್ತಾರೆ. ಇದಕ್ಕೆ ಉದಾಹರಣೆಗಳು ಜೀಸಸ್ ಹಾಗೂ ಮೊಹಮ್ಮದ್. ಜೀಸಸ್ ನಾನು ಭಗವಂತನ ಮಗನೆಂದು ಹೇಳಿಕೊಂಡು ಬಂದರು, ಮೊಹಮ್ಮದ್ ನಾನು ಭಗವಂತನ ಸೇವಕ ಎಂದು ಹೇಳಿಕೊಂಡು ಬಂದರು. ಆದರೆ ಇವರಿಬ್ಬರು ಮಾಡಿದ ಕೆಲಸವು ವೈಷ್ಣವರ ಕೆಲಸವೇ. ಭಗವಂತನಿಗೆ ಶರಣಾಗು, ಅವನ ನಾಮವನ್ನು ಜಪಿಸು, ಬೇರೆಯವರಿಗೆ ಅವನ ಪ್ರೀತಿಯನ್ನು ಹಂಚು, ಬೇರೆಯವರಿಗೆ ನೋವಿಸಬೇಡ, ಕಷ್ಟ ಕೊಡಬೇಡ, ಇದೇ ರೀತಿಯಲ್ಲಿ ಎಲ್ಲರಿಗೂ ಬೋಧನೆಗಳನ್ನು ಮಾಡಿದರು. ಆದ್ದರಿಂದಲೇ ಶ್ರೀಲ ಪ್ರಭುಪಾದರನ್ನು ಒಂದು ಬಾರಿ ಒಬ್ಬ ವರದಿಗಾರನು, ಅಂದರೆ ರಿಪೋರ್ಟರ್, ಕೇಳಿದಾಗ, ಕುರಾನ್ ಬೈಬಲ್ ಹಾಗೂ ಭಗವದ್ಗೀತೆಯಲ್ಲಿ ನಾನು ಯಾವ ವ್ಯತ್ಯಾಸವನ್ನು ಕಾಣುತ್ತಿಲ್ಲ ಎಂದು ಹೇಳುತ್ತಾರೆ. ರಿಪೋರ್ಟರ್ ಪ್ರಭುಪಾದರನ್ನು ಕೇಳುತ್ತಾನೆ, ಅಮೆರಿಕ ದೇಶದಲ್ಲಿ ಒಂದು ಬಾರಿ ಕೇಳುತ್ತಾನೆ, ನಿಮಗೆ ಈ ದೇಶದಲ್ಲಿ ಬಂದು, ಅಮೆರಿಕ ದೇಶದಲ್ಲಿ ಬಂದು ನಿಮ್ಮ ಭಗವದ್ಗೀತೆಯನ್ನು ಪ್ರಚಾರ ಮಾಡಲು ನಿಮಗೆ ಕಷ್ಟವಾಗುತ್ತಿಲ್ಲವೇ, ಈ ರೀತಿಯಲ್ಲಿ ಕೇಳುತ್ತಾನೆ. ಆಗ ಶ್ರೀಲ ಪ್ರಭುಪಾದರು, ಈ 3 ಗ್ರಂಥಗಳಲ್ಲಿ ಯಾವ ವ್ಯತ್ಯಾಸವನ್ನು ನಾನು ನೋಡುತ್ತಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ನಿಜವಾದ ಮುಸಲ್ಮಾನನು ಯಾರೂ ಇಲ್ಲ, ಮೊಹಮ್ಮದ್ದನು ಹೇಳಿದಂತೆ ನಡೆದುಕೊಳ್ಳುವವನು ಯಾರೂ ಇಲ್ಲ, ನಿಜವಾದ ಕ್ರಿಶ್ಚಿಯನ್ ಯಾರೂ ಇಲ್ಲ, ಜೀಸಸ್ ಹೇಳಿರುವಂತೆ ಬೈಬಲನ್ನು ಶ್ರದ್ಧೆಯಿಂದ ಆಚರಿಸುವವನು ಯಾರೂ ಇಲ್ಲ, ನಿಜವಾದ ಹಿಂದೂ ಯಾರೂ ಇಲ್ಲ, ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಆಚರಿಸುವವನು ಇಲ್ಲ. ಹೀಗಿರಬೇಕಾದರೆ ಏಕೆ ನಾನು ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಎಂದು ಜಗಳವಾಡಬೇಕು? ಈ ಎಲ್ಲ ಕೆಟ್ಟ ಪರಿಸ್ಥಿತಿಯಿಂದ ಕಾಪಾಡಲು ಬಂದವರೇ, ಈ ಕಲಿಯುಗವನ್ನು ಕಾಪಾಡಲು ಬಂದವರೇ ಸ್ವಾಮಿ ಪ್ರಭುಪಾದರು. ಶ್ರೀಲ ಪ್ರಭುಪಾದರ ಚರಿತ್ರೆಯನ್ನು ನಾವು ಒಂದು ಬಾರಿ ಜ್ಞಾಪಿಸಿಕೊಂಡರೆ ಸಾಕು, ಈ ದಾಸನ ಮೊದಲನೇ ಉಪನ್ಯಾಸವನ್ನು ಕೇಳಿದರೆ ಸಾಕು, ಅವರ ಮಹಿಮೆಗಳು, ಶ್ರೀಲ ಪ್ರಭುಪಾದರ ಮಹಿಮೆಗಳು ಸ್ವಲ್ಪ ಮಟ್ಟಿಗೆ ತಿಳಿಯುತ್ತದೆ. ನಾನು ಹೇಳಿರುವ ಆ ಕಡಿಮೆ ಸಾಧನೆಗಳನ್ನು ಕೇಳಿದರೇನೆ ಸಾಕು, ನಾವು ಆಶ್ಚರ್ಯಚಕಿತರಾಗುತ್ತೇವೆ. ಹೇಗೆ 70 ವಯಸ್ಸಿನಲ್ಲಿ ಶ್ರೀಲ ಪ್ರಭುಪಾದರು ಅಷ್ಟೊಂದು ಸಾಧನೆಗಳನ್ನು ಮಾಡಿದರು ಎಂದು ನಮಗೆ ಆಶ್ಚರ್ಯವಾಗುತ್ತದೆ, ತಲೆ ತಿರುಗುತ್ತದೆ. ಇಂತಹ ಪರಮ ಭಕ್ತರಿಂದ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರಿಂದ ನಾವು ಭಗವದ್ಗೀತೆಯನ್ನು, ಮಹಾಭಾರತವನ್ನು, ಶ್ರೀಮದ್ ಭಾಗವತವನ್ನು ಕೇಳಬೇಕು, ತಿಳಿಯಬೇಕು, ಓದಬೇಕು. ಅವರು ಬರೆದಿರುವಂತಹ ಗ್ರಂಥಗಳನ್ನು, ಪುಸ್ತಕಗಳನ್ನು ಓದಬೇಕು. ಆಗಲೇ ನಮಗೆ ನಿಜವಾದ ಫಲಿತಾಂಶ, ನಮ್ಮ ಬಾಳು ಸಾರ್ಥಕವಾಗುತ್ತದೆ. ಹರೇ ಕೃಷ್ಣ.